ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಸ್ಮರಿಸುವೆನು ಬಾಳೆಂಬ ದೋಣಿ ನಾ ತೇಲುತ್ತಿರಲು ಯೇಸುವೆ ನಾವಿಕನು ಬಾಡಿನಲ್ಲಿ ಜೀವಾಂತ್ಯದವರೆಗೂ ಕರ್ತನ ಸ್ಮರಿಸುವೆನು ಬಾಳೆಂಬ ದೋಣಿ ನಾ ತೇಲುತ್ತಿರಲು ನಾವಿಕನು ಯೇಸುವೆ ನಾವಿಕನು ಬೇಡುತ್ತಾಳಿನಲ್ಲಿ ಜೀವಾಂತ್ಯದವರೆಗೂ ಕರ್ತನ ಸ್ಮರಿಸುವೆನು ಬಾಳೆಂಬ ದೋಣಿ ನಾ ತೇಲುತ್ತಿರಲು ಯೇಸುವೆ ನಾವಿಕನು ಯೇಸುವೆ ನಾವಿಕನು
ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446 ಮಾರ್ಕೆಟ್ ಯಾರ್ಡ್ ಪುಣೆ 411037 ಮಹಾರಾಷ್ಟ್ರ ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರ ಮತ್ತು ದಹನ ಬಲಿಗಳು. ಪರ್ಣಶಾಲೆಯಲ್ಲಿ ನಾವು ನೋಡುವಂತಹ ಅತಿ ಮುಖ್ಯವಾದಂತಹ ಮತ್ತೊಂದು ವಿಚಾರವೇನೆಂದರೆ ಅದು ದಹನ ಬಲಿಗಳು. ಹೇಗೆ ಒಂದು ಪ್ರಾಣಿಯನ್ನು ತಂದು ದಹನ ಬಲಿಯನ್ನು ನೀಡ್ತಕ್ಕಂಥವರಾಗಿದ್ದರೋ ಅದೇ ರೀತಿಯಾಗಿ ನಮ್ಮನ್ನು ನಾವು ಸಜೀವ ಕಾಣಿಕೆಯಾಗಿ ಅರ್ಪಿಸಿಕೊಳ್ಳಬೇಕು. ಅದು ಹೇಗೆ ಎಂಬುದನ್ನು ನೋಡುವುದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿ ಕರ್ತನೆ, ಹೌದು ದೇವ, 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ನೀನು ನರಮನಸ್ಸನಾಗಿ ಬಂದು ಕಲ್ವಾರಿ ಶಿಲುಬೆಯಲ್ಲಿ ನಿನ್ನನ್ನು ನೀನು ಸಜೀವ ಕಾಣಿಕೆಯಾಗಿ ಅರ್ಪಿಸಿಕೊಂಡೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲೂ ಸಹ ದೇವದರ್ಶನ ಗುಡಾರದಲ್ಲಿ ನಡೀತಕ್ಕಂತಹ ಆ ಒಂದು ದಹನ ಬಲಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ನಮ್ಮನ್ನು ನಾವು ಹೇಗೆ ಸಜೀವ ಕಾಣಿಕೆಯಾಗಿ ಅರ್ಪಿಸಿಕೊಳ್ಳಬೇಕು, ಅದು ನಿನ್ನ ಪ್ರೀತಿಯನ್ನು ಹೇಗೆ ಸಾರ್ತಕ್ಕಂಥದ್ದಾಗಿದೆ ಎನ್ನುವಂಥ ವಿಚಾರವನ್ನು ನಾವು ಕಲಿಯಲು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಗಡಿರು ಸ್ವಾಮಿ. ಆತ್ಮನ ಮುಖಾಂತರವಾಗಿ ಮಾತನಾಡು. ಕೇಳುಗರ ಹೃದಯದಲ್ಲಿ ನೀನು ಸ್ವಾಮಿ ಕಾರ್ಯಗಳನ್ನು ಮಾಡಿ ಅವರನ್ನು ಅವರು ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಡಲು ನೀ ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಪ್ರಿಯ ಕೇಳುಗರೆ, ಪರ್ಣಶಾಲೆ ಮತ್ತು ಅದರ ಆರಾಧನೆಗಳು ಇಸ್ರಾಯೇಲ್ ಜನರಿಗೆ ಒಂದು ಅದ್ಭುತವಾದ ನಿರೂಪಣೆಯ ಪಾಠವಾಗಿತ್ತು. ಇವು ದೇವರ ಪವಿತ್ರತೆಯನ್ನು, ಮಾನವನ ಪಾಪ ಸ್ವಭಾವವನ್ನು ಮತ್ತು ದೇವರ ಕಡೆಗೆ ಹಿಂದಕ್ಕೆ ಬರುವ ಮಾರ್ಗವನ್ನು ಇದು ತಿಳಿಸುವಂಥದ್ದಾಗಿತ್ತು. ತಪ್ಪಿಹೋದಂಥ ಒಬ್ಬ ವ್ಯಕ್ತಿ ಹಿಂತಿರುಗಿ ಹೇಗೆ ದೇವರ ಬಳಿಗೆ ಬರಬೇಕು ಅನ್ನುವುದನ್ನು ಇದು ತಿಳಿಸುವಂಥದ್ದಾಗಿತ್ತು. ಅತಿ ಪ್ರಾಮುಖ್ಯವಾದ ಪಾಠ ಏನೆಂದರೆ ಪಾಪವನ್ನು ವಿರೋಧಿಸುವುದು ಮತ್ತು ಅದಕ್ಕೆ ದೂರವಾಗುವುದು ಹೇಗೆ ಎಂಬುದನ್ನು ಇದು ತಿಳಿಸ್ತಕ್ಕಂಥದ್ದಾಗಿತ್ತು. ಪಾಪವನ್ನು ಒಬ್ಬ ವ್ಯಕ್ತಿ ಬಿಟ್ಟು ಪಾಪವಿಲ್ಲದೆ ಹೇಗೆ ಪರಿಶುದ್ಧನಾಗಿ ಜೀವಿಸಬೇಕು ಅನ್ನುವಂತಹ ವಿಚಾರವನ್ನು ಈ ಒಂದು ಪರ್ಣಶಾಲೆ ಅಥವಾ ದೇವದರ್ಶನ ಗುಡಾರ ತಿಳಿಸುತ್ತಿತ್ತು. ಮೊದಲನೇದಾಗಿ ಪಾಪಿಯು ಒಂದು ಪ್ರಾಣಿಯ ತಲೆಯ ಮೇಲೆ ತನ್ನ ಕೈಗಳನ್ನು ಇಟ್ಟು, ಅಂದರೆ ಕುರಿಮರಿಯನ್ನು ಬಲಿಯಾಗಿ ತರತಕ್ಕಂಥವರಾಗಿದ್ದರು. ಆ ಕುರಿಮರಿಯ ಮೇಲೆ ತನ್ನ ಕೈಗಳನ್ನು ಇಟ್ಟು ತನ್ನ ಪಾಪಗಳನ್ನು ಹರಕೆ ಮಾಡಬೇಕಾಗಿತ್ತು. ಪಾಪಿಯು ತಾನೇ ಪ್ರಾಣಿಯನ್ನು ಕೊಂದು ಹಾಕಬೇಕಾಗಿತ್ತು. ಆಮೇಲೆ ಯಾಜಕನು ಸ್ವಲ್ಪ ರಕ್ತವನ್ನು ತೆಗೆದುಕೊಂಡು ಯಜ್ಞವೇದಿಯ ಕೊಂಬುಗಳ ಮೇಲೆ ಹಾಕುವವನಾಗಿದ್ದನು. ಅನಂತರ ಅದರ ಮಾಂಸವನ್ನು ಸ್ವಲ್ಪ ಭಾಗ ಯಾಜಕನು ತೆಗೆದುಕೊಂಡು ತಿನ್ನುತ್ತಿದ್ದನು ಮತ್ತು ಮಿಕ್ಕಿದ ತುಂಡುಗಳು, ಉದಾಹರಣೆಗೆ ಅದರಲ್ಲಿರ್ತಕ್ಕಂತಹ ಕೊಬ್ಬುಗಳು ಮತ್ತು ಒಳಗಿನ ಎಲ್ಲ ಭಾಗಗಳು, ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಯಜ್ಞವೇದಿಯಲ್ಲಿ ಇಟ್ಟು ದಹನ ಬಲಿಯಾಗಿ ಅದನ್ನು ಸುಡಬೇಕಾಗಿತ್ತು. ಈ ಸಂಸ್ಕಾರವು ಹೇಗೆ ಪಾಪವನ್ನು ಏಸಬೇಕು, ಪಾಪ ಅಂದರೆ ಅದು ಅಸಹ್ಯ ಅನ್ನುವುದನ್ನು ಜನರು ತಿಳಿದುಕೊಳ್ಳಬೇಕು ಅನ್ನುವುದಕ್ಕೋಸ್ಕರ ದೇವರು ಇದನ್ನು ಮಾಡಿದನು. ಜನರು ಬಹಳವಾಗಿ ಅಸಹ್ಯಪಟ್ಟು ಮನತಿರುಗಿ ಪಾಪ ಮಾಡದೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಅನ್ನುವುದನ್ನು ಈ ಒಂದು ವಿಚಾರ ತೋರ್ಪಡಿಸ್ತಕ್ಕಂಥದ್ದಾಗಿತ್ತು. ಒಬ್ಬನು ತನ್ನ ಪಾಪಗಳಿಗಾಗಿ ಆ ಪ್ರಾಣಿಯನ್ನು ಬಲಿಸಲಿಸುವಾಗ ಆ ಪ್ರಾಣಿ ಸಾಯ್ತಕ್ಕಂಥದ್ದಾಗಿತ್ತು. ನಮಗೆ ಬದಲಾಗಿ, ಪಾಪಿಗೆ ಬದಲಾಗಿ ಆ ಪ್ರಾಣಿ ಸಾಯ್ತಕ್ಕಂಥದ್ದಾಗಿತ್ತು ಎಂಬುವ ಅರ್ಥವನ್ನು ಇಲ್ಲಿ ನೀಡ್ತಕ್ಕಂಥದ್ದಾಗಿದೆ. ಆ ಪ್ರಾಣಿ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡಬೇಕಾದರೆ ಆ ಪ್ರಾಣಿ ಒಂದು ನಿಷ್ಕಳಂಕವಾದಂತಹ ಕುರಿ, ಯಾವುದೇ ರೀತಿಯಲ್ಲಿ ಒಂದು ದೋಷವಿಲ್ಲದಂತಹ ನಿಷ್ಕಳಂಕವಾದಂತಹ ಕುರಿಯಾಗಿತ್ತು ಅದು. ಅದನ್ನ ಒಬ್ಬ ವ್ಯಕ್ತಿ ಕೊಲ್ಲುವಾಗ ಅವನ ಮನಸ್ಸಿನಲ್ಲಿ ಅನೇಕ ವ್ಯಥೆ ಬರತಕ್ಕಂಥದ್ದಾಗಿತ್ತು. ಯಾವುದೇ ರೀತಿಯ ಒಂದು ಸಂತೋಷವಿರುತ್ತಿರಲಿಲ್ಲ ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪಾಪಕ್ಕಾಗಿ ರಕ್ತವನ್ನು ಚೆಲ್ಲುವಾಗ ಆ ರಕ್ತವನ್ನು ನೋಡಿದಂತಹ ಪಾಪಿ ತನ್ನ ಮನಸ್ಸಿನಲ್ಲಿ ನೊಂದುಕೊಳ್ತಕ್ಕಂಥನಾಗಿದ್ದನು. ಯಾವ ಒಬ್ಬ ವ್ಯಕ್ತಿಗೂ ಸಹ ಪ್ರತಿ ನಿತ್ಯವೂ ಸಹ ಬಲಿ ಸಲ್ಲಿಸುವಂಥದ್ದು ಮತ್ತು ಯಾಜಕನು ದಿನಾಲೂ ಸಹ ಆ ಒಂದು ಸ್ಥಳದಲ್ಲಿ ನಿಂತು ಪ್ರಾಣಿಗಳ ರಕ್ತವನ್ನು ಬೆರಳಿನಲ್ಲಿ ಹದ್ದಿ ಅದನ್ನು ಪರದ ಮೇಲೆಯೂ ಅಲ್ಲಿರ್ತಕ್ಕಂಥ ಯಜ್ಞವೇದಿಯ ಮೇಲೆಯೂ ಅವನು ಚಿಮುಕಿಸುವಂತಹ ಒಂದು ಕಾರ್ಯ ಒಂದು ಆಕರ್ಷಣೀಯವಾಗಿ ಇದ್ದರೂ ಸಹ ಅದು ಒಂದು ಅಸಹ್ಯವನ್ನು ತರತಕ್ಕಂಥದ್ದಾಗಿತ್ತು. ಪಾಪ ಎಷ್ಟು ಕೆಟ್ಟದಾಗಿದೆ ಅನ್ನುವಂಥದ್ದನ್ನು ಅದು ತೋರಿಸ್ತಕ್ಕಂಥದ್ದಾಗಿದ್ದು ಇಡೀ ಸಂಸ್ಕಾರವು ಪೂರ್ಣ ಪದ್ಧತಿಯು ಪಾಪಕ್ಕಾಗಿ ಏಸುವ ಹಾಗೆ ಮಾಡಬೇಕಾದಂಥ ಒಂದು ಪದ್ಧತಿಯಾಗಿತ್ತು. ಪಾಪಿ ಮನತಿರುಗಿ ಅವನು ಹಿನ್ನೆಂದಿಗೂ ಸಹ ನಾನು ಪಾಪ ಮಾಡುವುದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರಬೇಕಾದಂಥ ಒಂದು ಸಂಸ್ಕಾರ ಇದಾಗಿತ್ತು. ಪಾಪವು ಮರಣವನ್ನು ತರುತ್ತದೆ ಎನ್ನುವಂಥ ಅರ್ಥವನ್ನು ಅವನು ಅರಿತುಕೊಳ್ಳಬೇಕಾಗಿತ್ತು. ಯಾಕೆಂದರೆ ಪಾಪದ ಸಂಬಳ ಮರಣ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪುಸ್ತಕದಲ್ಲಿ ನಾವು ಓದುವಂಥವರಾಗಿದ್ದೇವೆ. ನಿಷ್ಕಳಂಕ ಕುರಿಮರಿ ಅಲ್ಲಿ ಸಾಯ್ತಕ್ಕಂಥದ್ದಾಗಿತ್ತು. ಪಾಪಿಯು ಮಾಡ್ತಕ್ಕಂತಹ ಒಂದು ಕೆಲಸ ಪಾಪವನ್ನು ಏಸಿ ಬಿಟ್ಟು ಬಿಡುವಂತಹ ಒಂದು ಕೆಲಸವಾಗಿತ್ತು. ಇಲ್ಲಿ ಬಲಿಯ ಆರಾಧನೆಯು ತಪ್ಪಾಗಿ ಆಚರಿಸುವ ಹಾಗೆ ಅನೇಕರಿಗೆ ಮಾಡುವ ಹಾಗೆ ತೋರಿಸುವುದಾದರೂ ಒಬ್ಬ ಪಾಪಿ ತಾನು ಮಾಡಿದ ಪಾಪಕ್ಕಾಗಿ ಬಲಿಯನ್ನು ಕೊಟ್ಟಿದ್ದೇನೆಂಬ ಅಭಿಪ್ರಾಯ ಬಂದರೆ ಪಾಪ ಮಾಡಿದಾಗಲೆಲ್ಲ ಒಂದು ಬಲಿಯನ್ನು ತಂದು ಆ ಬಲಿಯನ್ನು ಸಮರ್ಪಿಸಬೇಕಾಗಿತ್ತು. ಆತನು ಅದನ್ನು ದಹನ ಬಲಿಯಾಗಿ ನೀಡಬೇಕಾಗಿತ್ತು. ದೇವರ ಅಭಿಪ್ರಾಯದ ವಿಚಾರವಾಗಿ ತಪ್ಪು ಅಭಿಪ್ರಾಯವನ್ನು ಹೊಂದಿರುತ್ತೇನೆ ಎಂಬುದಾಗಿ ಹೇಳುವುದಾದರೆ ಅವನು ಅದಕ್ಕೆ ಬಲಿಯನ್ನು ಸಲ್ಲಿಸಬೇಕಾಗಿತ್ತು. ಇಸ್ರಾಯೇಲ್ ಜನಗಳು ಅವರು ಮಾಡಿದಂಥ ಪಾಪಗಳಿಗಾಗಿ ಬಲಿಯ ಕ್ರಮವನ್ನು ದೇವನು ಏರ್ಪಡಿಸಿದ್ದನು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದ್ರೆ ಅವನು ಸಂಪೂರ್ಣವಾಗಿ ಸರ್ವಾಂಗ ಹೋಮವನ್ನು ಮಾಡಬೇಕಾಗಿತ್ತು. ಪೂರ್ಣವಾಗಿ ಅವನು ಆ ಕುರಿಮರಿಯನ್ನು ಒಪ್ಪಿಸಿಕೊಡಬೇಕಾಗಿತ್ತು. ನಾವು ಇದನ್ನು ಯಾಜಕಕಾಂಡ ಪುಸ್ತಕ 1:9 ನಾವು ನೋಡುವುದಾದರೆ ಅದರಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದರ ಕರುಳುಗಳನ್ನು ಕಾಲುಗಳನ್ನು ಅವನು ನೀರಿನಲ್ಲಿ ತೊಳೆಯಬೇಕು. ಯಾಜಕನು ಎಲ್ಲವನ್ನ ಯಜ್ಞವೇದಿಯ ಮೇಲೆ ಬೆಂಕಿಯಲ್ಲಿ ಸಮರ್ಪಿಸುವ ದಹನ ಬಲಿಯಂತೆಯೂ ಕರ್ತನಿಗೆ ಸುವಾಸನೆಯಾಗುವಂತೆಯೂ ಸುಡಬೇಕು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು 13:14 ಸಹ ಅದೇ ರೀತಿಯಾಗಿ ತಿಳಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಕಾರ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾವಾಗಲೂ ಸಹ ಯಜ್ಞ ವೇದಿಯ ಮೇಲೆ ಆ ಬೆಂಕಿ ಹುರಿತಕ್ಕಂಥದ್ದಾಗಿತ್ತು. ಈ ಬಲಿ ಎಡೆಬಿಡದೆ ಯಾವಾಗಲೂ ಸಹ ನಡೀತಕ್ಕಂಥದ್ದಾಗಿತ್ತು. ಆ ಒಂದು ಬೆಂಕಿ ಅಷ್ಟು ಪ್ರಜ್ವಲಿಸುವಾಗ ಒಂದೇ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಸಹ ಸುಟ್ಟು ಹೋಗುವಂಥದ್ದಾಗಿತ್ತು. ಇಡೀ ರಾತ್ರಿಯೆಲ್ಲ ಆ ಬೆಂಕಿ ಹುರಿತಕ್ಕಂಥದ್ದಾಗಿತ್ತು. ಬೆಳಗ್ಗಿನ ಜಾವ ಸಾಯಂಕಾಲದ ಜಾವದಲ್ಲಿ ಆ ಬೆಂಕಿ ಹುರಿತಕ್ಕಂಥದ್ದನ್ನು ನಾವು ದೇವದರ್ಶನ ಗುಡಾರದಲ್ಲಿ ನೋಡುವಂಥವರಾಗಿದ್ದೇವೆ. ಆ ವಿಚಾರವನ್ನು ಯಾಜಕಕಾಂಡ ಪುಸ್ತಕ 6:9 ನಾವು ನೋಡುವಂಥವರಾಗಿದ್ದೇವೆ. ಹಗಲಿನಲ್ಲಿ ವೈಯಕ್ತಿಕ ದಹನ ಬಲಿಯನ್ನು ಸಲ್ಲಿಸಬೇಕಾಗಿತ್ತು. ಬೇರೆ ಬೆಳಗಿನ ಬಲಿಯ ಜೊತೆಯಲ್ಲೂ ಸಹ ಆ ಬಲಿಯನ್ನು ಸಲ್ಲಿಸಬೇಕಾಗಿತ್ತು. ದಹನ ಬಲಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಸಹ ಉರಿತಕ್ಕಂಥದ್ದಾಗಿತ್ತು ಎಂಬುದಾಗಿ ಯಾಜಕಕಾಂಡ 6:13 ನಾವು ಓದುವಂಥವರಾಗಿದ್ದೇವೆ. ವೈಯಕ್ತಿಕವಾದ ಬಲಿಯು ಸ್ವಪ್ರೇರಣೆ ಆಗಿತ್ತು. ತನ್ನ ಸ್ವಪ್ರೇರಣೆಯಿಂದ ತಾನೇ ಸ್ವತಃ ಬಂದು ಅವನು ಆ ಬಲಿಯನ್ನು ಸಲ್ಲಿಸಬೇಕಾಗಿತ್ತು. ಬೇರೆ ಬಲಿಗಳು ಕಡ್ಡಾಯವಾಗಿ ಇಲ್ಲದೇ ಇದ್ದರೂ ಸಹ ಈ ಒಂದು ಬಲಿ ಬಹಳ ಕಡ್ಡಾಯವಾಗಿತ್ತು. ಇಲ್ಲಿ ನಮಗೊಂದು ಅದ್ಭುತವಾದಂಥ ಪಾಠವನ್ನು ದೇವರು ತಿಳಿಸುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಕ್ರಿಸ್ತನು ಅಂಗೀಕರಿಸುವುದು ಸ್ವಪ್ರೇರಣೆ ಆಗಿದೆ. ಹೇಗೆ ಒಬ್ಬ ವ್ಯಕ್ತಿ ಸ್ವಪ್ರೇರಣೆಯಿಂದ ಬಂದು ಆ ದಹನ ಬಲಿಯನ್ನು ಸರ್ವಾಂಗ ಹೋಮವನ್ನು ಅರ್ಪಿಸುತ್ತಿದ್ದನೋ ಅದೇ ರೀತಿಯಾಗಿ ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಕ್ಕಂಥದ್ದು ಅದು ಸ್ವಪ್ರೇರಣೆ ಆಗಿದೆ. ಕ್ರಿಸ್ತನು ನಮ್ಮ ವಿಮೋಚಕನೆಂದು ನಮ್ಮ ಪಾಪಗಳ ಫಲವಾಗಿ ಸಿಲುಬೆಯ ಮೇಲೆ ನಮ್ಮ ಪರವಾಗಿ ಸತ್ತನೆಂದು ನಾವು ಅಂಗೀಕರಿಸಿಕೊಳ್ತಕ್ಕಂಥದ್ದು ಸ್ವಪ್ರೇರಣೆ ಆಗಿದೆ. ನಾನು ಅದನ್ನು ಅಂಗೀಕರಿಸಿಕೊಳ್ಳಬಹುದು ಅಥವಾ ಬಿಟ್ಟು ಬಿಡಬಹುದು. ಆ ಒಂದು ಆಯ್ಕೆ ಸ್ವತಂತ್ರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಈ ಸ್ವಪ್ರೇರಣೆಯ ಬಲಿಗಳು ಇಬ್ರಿಯ ಸಂಸ್ಕಾರದಲ್ಲಿ ಬಹು ಪ್ರಧಾನವಾಗಿದ್ದವು. ಅದನ್ನೇ ನಾವು ಈ ಒಂದು ದೇವದರ್ಶನ ಗುಡಾರದಲ್ಲಿ ನಾವು ನೋಡ್ತಕ್ಕಂಥವಾಗಿದ್ದೇವೆ. ಅವರ ಪಾಪಕ್ಕಾಗಿ ಒಂದು ಪ್ರಾಯಶ್ಚಿತ್ತ ಮಾಡಲಾಗುತ್ತಿತ್ತು. ಇದಕ್ಕೆ ಉದಾಹರಣೆಯಾಗಿ ನಾವು ನೋಡುವುದಾದರೆ ಯೋಬನ ಪುಸ್ತಕ ಯೋಬ 1:5 ನಾವು ಓದುವುದಾದರೆ ಅದರಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಬನ ಒಂದು ಜೀವನ ಚರಿತ್ರೆ ನಮಗೆಲ್ಲರಿಗೂ ಗೊತ್ತಿದೆ ಪ್ರಿಯ ಕೇಳುಗರೆ. ಔತನ ದಿನಗಳು ಮುಗಿದ ಬಳಿಕ ಯೋಬನು ಅವರನ್ನ ಕಳುಹಿಸಿ ಅವರನ್ನ ಸುದ್ದಿ ಮಾಡಿ ಬೆಳಿಗ್ಗೆ ಎದ್ದು ಅವರಿಗೆಲ್ಲ ಲೆಕ್ಕದ ಪ್ರಕಾರ ದಹನ ಬಲಿಗಳನ್ನ ಅರ್ಪಿಸುತ್ತಿದ್ದನು. ಅವರಿಗೆಲ್ಲರಿಗೂ ಅಂತಂದ್ರೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಅವನು ದಹನ ಬಲಿಯನ್ನು ಅರ್ಪಿಸುತ್ತಿದ್ದನು. ಮುಂದೆ ತಿಳಿಸ್ತಕ್ಕಂಥದ್ದಾಗಿದೆ, ಯೋಬನು ಒಂದು ವೇಳೆ ತನ್ನ ಕುಮಾರರು ಮಾಡಿದ ತಮ್ಮ ಪಾಪಗಳಿಗಾಗಿ ತಮ್ಮ ಹೃದಯಗಳಲ್ಲಿ ದೇವರನ್ನ ಸಭಿಸಿರಬಹುದು ಅಂದುಕೊಂಡು ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಬನು ತನ್ನ ಮಕ್ಕಳಿಗಾಗಿ ಹೋಮವನ್ನ ಮಾಡುತ್ತಿದ್ದನು ಪ್ರತಿನಿತ್ಯ. ಇವು ಸ್ವಪ್ರೇರಣೆ ಬಲಿಯನ್ನ ಕೊಡುವಂತದಾಗಿತ್ತು. ಇದು ಸರ್ವಾಂಗ ಹೋಮವನ್ನ ಸೂಚಿಸ್ತಕ್ಕಂಥದ್ದಾಗಿತ್ತು. ಇದೇ ರೀತಿಯಾಗಿ ಗುಡಾರದಲ್ಲಿಯೂ ಸಹ ನಡೀತಕ್ಕಂಥದ್ದಾಗಿತ್ತು ಎಂಬುದನ್ನ ಪರ್ಣಶಾಲೆಯಲ್ಲಿ ನಾವು ಓದುವಂತವರಾಗಿದ್ದೇವೆ. ಇಲ್ಲಿ ನಾವು ನೋಡುವುದಾದರೆ ಒಂದು ಗುಂಡಾದ ಶುದ್ಧವಾದ ನಿಷ್ಕಳಂಕ ಪ್ರಾಣಿಯನ್ನ ಆರಿಸಿಕೊಳ್ಳುವವನಾಗಿದ್ದನು ಯಾಜಕನು. ಅದನ್ನು ನಾವು ಯಾಜಕಾಂಡ ಪುಸ್ತಕ 1:3 ನಾವು ನೋಡುವಂತೆಯವರಾಗಿದ್ದೇವೆ. ಯಾಜಕನು ಅದನ್ನು ಪರಿಶೋಧಿಸುತ್ತಿದ್ದನು, ಅದರಲ್ಲಿ ಯಾವುದಾದರೂ ಸಮಸ್ಯೆಗಳಿದೆಯಾ ಎಂಬುದಾಗಿ ಅವನು ಪರಿಶೋಧಿಸುತ್ತಿದ್ದನು. ಅದನ್ನು ನಾವು ಯಾಜಕಾಂಡ ಪುಸ್ತಕದಲ್ಲಿ ಓದುವುದಾದರೆ ಅವನು ಯಜ್ಞವು ಹಿಂದಿನ ದಹನ ಬಲಿ ಆಗಿದ್ದರೆ ಅವನು ದೋಷವಿಲ್ಲದ ಗಂಡನ್ನು ಅರ್ಪಿಸಲಿ, ಅವನು ಅದನ್ನು ತನ್ನ ಸ್ವಇಚ್ಛೆಯಿಂದ ಕರ್ತನ ಮುಂದೆ ಸಭೆಯ ಗುಡಾರದ ಬಾಗಿಲ ಬಳಿಯಲ್ಲಿ ಅರ್ಪಿಸಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವನು ಸರ್ವಾಂಗ ಹೋಮವನ್ನ ಮಾಡುವಂತ ವ್ಯಕ್ತಿಯಾಗಿದ್ದನು. ತನ್ನ ಕೈಗಳನ್ನ ಪ್ರಾಣಿಯ ಮೇಲೆ ಇಟ್ಟು ಪಾಪಗಳನ್ನು ಹರಕೆ ಮಾಡಿ ನಂತರ ತುಂಡು ತುಂಡಾಗಿ ಅದನ್ನ ಕಡಿಯುವವನಾಗಿದ್ದನು. ಯಾಜಕನು ಸ್ವಲ್ಪ ರಕ್ತವನ್ನು ತೆಗೆದುಕೊಂಡು ಹೋಗಿ ಯಜ್ಞವೇದಿಯ ಸುತ್ತಲೂ ಅದನ್ನ ಸುರಿಸಬೇಕಾಗಿತ್ತು ಎಂಬುದಾಗಿ ಯಾಜಕಂಡ ಪುಸ್ತಕ 1:5 ನಾವು ನೋಡತಕ್ಕಂಥವರಾಗಿದ್ದೇವೆ. ಕರುಳುಗಳನ್ನ ಕಾಲುಗಳನ್ನ ನೀರಿನಲ್ಲಿ ತೊಳೆಯಬೇಕಾಗಿತ್ತು. ನಂತರ ತುಂಡುಗಳನ್ನ ಕಟ್ಟಿಗೆ ಮೇಲೆ ಕ್ರಮವಾಗಿ ಇಟ್ಟು ತಲೆಯ ಮತ್ತು ಕೊಬ್ಬು ಯಜ್ಞವೇದಿಯ ಮೇಲೆ ಅವನು ಸುಡಬೇಕಾಗಿತ್ತು. ಈ ತರನಾದಂತಹ ಬಲಿ ಇಡೀ ಪ್ರಾಣಿಯನ್ನ ಸಂಪೂರ್ಣವಾಗಿ ದಹಿಸ್ತಕ್ಕಂಥದ್ದಾಗಿತ್ತು. ಅದರ ತಲೆ, ಕಾಲುಗಳು, ಕೊಬ್ಬು ಎಲ್ಲವೂ ಸಹ ಹೋಮವಾಗಬೇಕಾಗಿತ್ತು. ಆದರೆ ಚರ್ಮ ಮಾತ್ರ ಅದರಲ್ಲಿ ಹಾಕುತ್ತಿರಲಿಲ್ಲ ಮತ್ತು ಯಾಜಕನಿಗೆ ಅವುಗಳನ್ನ ಕೊಟ್ಟು ಬಿಡುತ್ತಿದ್ದರು ಎಂಬುದಾಗಿ ನಾವು 8 ಓದ್ತಕ್ಕಂಥವರಾಗಿದ್ದೇವೆ. ಇದು ಏನನ್ನ ತಿಳಿಸ್ತಕ್ಕಂಥದ್ದಾಗಿದೆ ನಮ್ಮ ಒಂದು ಕ್ರೈಸ್ತಿಯ ಜೀವಿತದಲ್ಲಿ? ಇದು ಏನನ್ನ ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಇದರಲ್ಲಿ ಒಂದು ಉತ್ತಮವಾದಂತಹ ಅರ್ಥವನ್ನ ದೇವರು ನಮಗೆ ಕೊಡುವಂತವರಾಗಿದ್ದಾರೆ. ಉತ್ತಮವಾದಂತಹ ಒಂದು ಅನುಭವದ ಸಂಬಂಧವನ್ನ ಇದು ಕಲ್ಪಿಸ್ತಕ್ಕಂಥದ್ದಾಗಿದೆ. ಈ ಸಂಸ್ಕಾರಗಳನ್ನ ಬಗ್ಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12:1 ಓದಬೇಕಾದರೆ ಅದರಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಆದ್ದರಿಂದ ಸಹೋದರರೇ ನೀವು ನಿಮ್ಮ ದೇಹಗಳನ್ನ ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆಯೂ ಆಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ, ಇದೇ ನಿಮ್ಮ ಯೋಗ್ಯವಾದ ಸೇವೆ ಆಗಿದೆ ಎಂಬುದಾಗಿ ಪೌಲನು ಬರೆಯುವಂತವನಾಗಿದ್ದಾನೆ. ಇಲ್ಲಿ ಹೇಳಿರುವ ಪ್ರಕಾರ ಸಜೀವ ಬಲಿಗೂ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವುದಕ್ಕೂ ಒಂದಕ್ಕೊಂದು ಸಂಬಂಧ ಇರುವ ಹಾಗೆ ನಾವು ನೋಡುವವರಾಗಿದ್ದೇವೆ. ನಾವು ಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳಬೇಕು, ನಾವು ಪವಿತ್ರರಾಗಿರಬೇಕು. ದೇವರು ನಮ್ಮನ್ನು ಅಂಗೀಕರಿಸಲು ಎಲ್ಲ ಪಾಪಗಳನ್ನು, ಎಲ್ಲ ಮಾಂಸದ ಅಶುದ್ಧತೆಯನ್ನು, ಭಾವನೆಗಳನ್ನು ಸಂಪೂರ್ಣವಾಗಿ ನಮ್ಮಿಂದ ತೆಗೆದುಹಾಕಬೇಕು. ಇದು ಸಂಪೂರ್ಣ ಅರ್ಪಣೆಯನ್ನು ಕಲ್ಪಿಸುತ್ತದೆ. ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಬೇಕು. ವಿವೇಕಪೂರ್ಣವಾದಂತಹ ಆರಾಧನೆ ಎಂಬುದಾಗಿ ಇದನ್ನು ನಾವು ಕರೆಯಬಹುದಾಗಿದೆ. ಪ್ರಿಯ ಕೇಳುಗರೆ, ಸರ್ವಾಂಗ ಹೋಮ ದೇವರು ಪಕ್ಷಪಾತಿ ಅಲ್ಲವೆಂದು ತಿಳಿಸುತ್ತದೆ. ಬಡವರು ಬೆಳ್ಳುವ ಅಕ್ಕಿಯನ್ನು, ಪಾರಿವಾಳಗಳನ್ನು ತರಬೇಕಾಗಿತ್ತು. ಇನ್ನೂ ಹೆಚ್ಚಿನ ಹಣಕಾಸು ಇರತಕ್ಕಂಥವರು ಕುರಿಮರಿಯನ್ನು ತೆಗೆದುಕೊಂಡು ಬರಬಹುದಾಗಿತ್ತು. ಅವರ ಕೈಯಲ್ಲಿ ಆಗದಿದ್ದಂಥ ಪಕ್ಷದಲ್ಲಿ ಅವರಲ್ಲಿದ್ದಂತಹ ಆ ಒಂದು ಬೆಳ್ಳುವ ಅಕ್ಕಿ, ಪಾರಿವಾಳಗಳನ್ನು ತರಬಹುದಾಗಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಆ ಒಂದು ಬಡ ವಿಧವೆ 2 ಹಾಕ್ತಕ್ಕಂಥವಳಾಗಿದ್ದಾಳೆ. ಅಲ್ಲಿ ಐಶ್ವರ್ಯವಂತರು ಎಲ್ಲ ರೀತಿಯ ಕಾಣಿಕೆಯನ್ನು ತರತಕ್ಕಂಥವರಾಗಿದ್ದಾರೆ, ಆದರೆ ಆ ಬಡ ವಿಧವೆ ತನ್ನಲ್ಲಿ ಏನಿತ್ತು ಅದನ್ನು ತಂದು ಹಾಕುವಂಥವಳಾಗಿದ್ದಾಳೆ. ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ದೇವರು ಯಾವುದೇ ರೀತಿಯಲ್ಲಿ ತಾರತಮ್ಯನ ತೋರುವಂಥವನಾಗಿರಲಿಲ್ಲ. ಅವರ ಶಕ್ತಿಗೆ ಯಾವುದು ಸಾಧ್ಯ ಅದನ್ನು ತಂದು ದಹನ ಬಲಿಯಾಗಿ ಅವರು ಅರ್ಪಿಸಬೇಕಾಗಿತ್ತು. ಇದರ ಮೂಲಕವಾಗಿ ನಾವು ಅನೇಕ ಪಾಠಗಳನ್ನು ಕಲಿಯಬಹುದಾಗಿದೆ. ಪ್ರಾಣಿಯನ್ನ ಬಲಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕಟ್ಟಿಗೆಗಳಿಗೆ ಕ್ರಮವಾಗಿ ಜೋಡಿಸುವಂಥದ್ದು ವಾಡಿಕೆಯಾಗಿತ್ತು. ಕಟ್ಟಿಗೆಯನ್ನು ಕ್ರಮವಾಗಿ ಜೋಡಿಸಿ ಪ್ರಾಣಿಯ ಭಾಗಗಳನ್ನು, ತುಂಡುಗಳನ್ನು ಕ್ರಮವಾಗಿ ಹಿಡುವುದರ ಮೂಲಕವಾಗಿ, ಅದರ ಮೇಲೆ ಕಟ್ಟಿಗೆಯನ್ನು ಹಿಡುವುದರ ಮೂಲಕವಾಗಿ ಅದನ್ನು ದಹನ ಬಲಿಯಾಗಿ ಅರ್ಪಿಸುತ್ತಿದ್ದರು. ಇದು ಏನನ್ನು ಸೂಚಿಸತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ, ನಮ್ಮ ದೇವರು ಪ್ರತಿ ಸಾರಿಯೂ ಸಹ ಕ್ರಮಬದ್ಧತೆಯನ್ನು ಎದುರು ನೋಡುವಂತಹ ದೇವರಾಗಿದ್ದಾನೆ. ಎಲ್ಲವನ್ನು ಸಹ ನಾವು ಕ್ರಮವಾಗಿ ಮಾಡಬೇಕೆಂಬುದು ದೇವರ ಚಿತ್ತವಾಗಿದೆ. ನಮ್ಮ ಆರಾಧನೆ ಕ್ರಮಗಳಿರ್ಬೋದು, ನಮ್ಮ ಪ್ರಾರ್ಥನೆ ಕ್ರಮಗಳಿರ್ಬೋದು, ಅಥವಾ ಏನೇ ಮಾಡಿದರೂ ಸಹ ಎಲ್ಲವನ್ನು ಸಹ ನಾವು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಮಾಡಬೇಕು ಎಂಬುದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಈ ಒಂದು ದಹನ ಬಲಿಯ ವಿಚಾರ ನಮಗೇನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಒಂದು ನಿರ್ಮಲತೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಒಂದು ಪರಿಶುದ್ಧತೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಒಳಗಿನ ಭಾಗಗಳು ಮತ್ತು ಕಾಲುಗಳು ಎಲ್ಲವನ್ನ ತೊಳೆಯಲ್ಪಡಬೇಕು ಎಂಬುದಾಗಿ ಯಾಜಕ ಕಂಡ 1 ನೇ ಅಧ್ಯಾಯ 9 ವಚನ ಸೂಚಿಸ್ತಕ್ಕಂಥದ್ದಾಗಿದೆ. ಅನಂತರ ಬೆಂಕಿಯಲ್ಲಿ ಹಾಕಿ ಸುಡಲು ಅವುಗಳನ್ನು ಮೊದಲನೇ ಬಾರಿಗೆ ಅದನ್ನು ತೊಳೆಯಬೇಕು, ಅನಂತರ ಅದನ್ನು ದಹನ ಬಲಿಯಾಗಿ ಅರ್ಪಿಸಬೇಕು ಎಂಬುದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ಶುದ್ಧೀಕರಣ ಅಥವಾ ನಿರ್ಮಲತೆ ಪರಿಶುದ್ಧಿ ಮಾಡತಕ್ಕಂಥ ವಿಚಾರ 3 ರೀತಿಯಾಗಿದೆ. ಒಂದು ಬೆಂಕಿ, ಇನ್ನೊಂದು ನೀರು, ಮತ್ತೊಂದು ರಕ್ತ. ಈ ಮೂರನ್ನ ನಾವು ಈ ಒಂದು ದಹನ ಬಲಿಗಳಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಬೆಂಕಿಯಲ್ಲಿ ಸುಡ್ತಕ್ಕಂಥದ್ದು, ರಕ್ತವನ್ನು ಚೆಲ್ತಕ್ಕಂಥದ್ದು, ಮತ್ತು ನೀರಿನಿಂದ ಅವುಗಳನ್ನು ತೊಳಿತಕ್ಕಂಥದ್ದು. ಇದು ಸಹ ಆತ್ಮಿಕವಾಗಿ ನಮಗೆ ಕೆಲವೊಂದು ಅರ್ಥಗಳನ್ನು ಕೊಡ್ತಕ್ಕಂಥದ್ದಾಗಿದೆ. ಈ ಒಂದು ದಹನ ಬಲಿಯಲ್ಲಿ ಬೆಂಕಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಆ ಬೆಂಕಿಯಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಇದು ಪವಿತ್ರಾತ್ಮನಿಗೆ ಗುರುತಾಗಿದೆ, ಶುದ್ಧೀಕರಣೆಗೆ ಒಂದು ಸಾಧನವಾಗಿದೆ. ನಾವು ಯೆಶಾಯನ ಪ್ರವಾದನೆ ಗ್ರಂಥ 4 ಅಧ್ಯಾಯ 4 ವಚನಗಳಲ್ಲಿ ಇವುಗಳ ಬಗ್ಗೆ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಕರ್ತನು ನ್ಯಾಯ ತೀರ್ಪಿನ ಆತ್ಮದಿಂದಲೂ ದಯಿಸುವ ಆತ್ಮದಿಂದಲೂ ಚಿಯೋನಿನ ಕುಮಾರ್ತೆಯರ ಕಲ್ಮಸವನ್ನು ತೊಳೆದು ಯೆರೂಸಲೇಮಿನ ಮಧ್ಯದಲ್ಲಿರುವ ರಕ್ತವನ್ನು ಶುದ್ಧೀಕರಿಸುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಯೆಶಾಯನ ಪ್ರವಾದನೆ ಗ್ರಂಥ 33 ಅಧ್ಯಾಯ 15 ವಚನವನ್ನು ನಾವು ನೋಡುವುದಾದರೆ, ಚಿಯೋನಿನಲ್ಲಿರುವ ಪಾಪಿಗಳು ಹೆದರುತ್ತಾರೆ, ಭಯವು ಕಪಟಿಗಳನ್ನು ಆಶ್ಚರ್ಯಕ್ಕೊಳಗಾಗಿ, ನಮ್ಮಲ್ಲಿ ಯಾರು ನುಂಗುವ ಅಗ್ನಿಯ ಸಂಗಡ ವಾಸಿಸಬಲ್ಲರು, ನಮ್ಮಲ್ಲಿ ಯಾರು ಸದಾ ಹುರಿಯುವ ಜ್ವಾಲೆಯೊಡನೆ ತಂಗಿರುವರು ಅಂದುಕೊಳ್ಳುವರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಬೆಂಕಿ ಪಾಪವನ್ನು ಶುದ್ಧೀಕರಿಸತಕ್ಕಂತಹ ಒಂದು ವಿಚಾರವಾಗಿದೆ. ಯಜ್ಞವೇದಿಯ ಮೇಲೆ ಬೆಂಕಿ ಅದು ಸಾಮಾನ್ಯವಾದಂಥ ಬೆಂಕಿಯಾಗಿರಲಿಲ್ಲ, ಅದು ದಹಿಸುವ ಬೆಂಕಿಯಾಗಿತ್ತು ಎಂಬುದನ್ನು ನಾವು ಯಾಜಕಾಂಡ 9:24 ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಅದು ಯಾವಾಗಲೂ ಹುರಿತಕ್ಕಂಥದ್ದಾಗಿತ್ತು. ಬೆಂಕಿ ಪರಿಶುದ್ಧಾತ್ಮನಿಗೆ ಒಂದು ಗುರುತಾಗಿದೆ ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತ್ಮನು ಯಾವಾಗಲೂ ನಮ್ಮ ಹೃದಯಗಳಲ್ಲಿ ಹುರಿತಕ್ಕಂಥವನಾಗಿರಬೇಕು ಅನ್ನುವುದನ್ನು ಇದು ಸೂಚಿಸ್ತಕ್ಕಂಥದ್ದಾಗಿದೆ. ಎರಡನೇದಾಗಿ ನೀರು. ನೀರು ದೀಕ್ಷಾ ಸ್ನಾನಕ್ಕೆ ಗುರುತಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5:25-26 ವಚನಗಳನ್ನು ನಾವು ನೋಡುವುದಾದರೆ, ಅದರಲ್ಲಿ ನಿರ್ದೋಷವಾದ ಸಭೆಯಾಗಿ, ನೀರಿನಿಂದ ತೊಳೆದ ಸಭೆಯಾಗಿ ಇರಬೇಕೆಂಬುದಾಗಿ ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಪರಿಶುದ್ಧವಾದಂಥ ಸಭೆಯಾಗಿರಬೇಕೆಂಬುದನ್ನು ಅದು ತಿಳಿಸ್ತಕ್ಕಂಥರಾಗಿದೆ. ಅದೇ ರೀತಿಯಾಗಿ ತೀತನಿಗೆ ಬರೆದ ಪತ್ರಿಕೆಯಲ್ಲಿ 3:5-6 ವಚನಗಳನ್ನು ನಾವು ಗಮನಿಸುವುದಾದರೆ, ಅದರಲ್ಲೂ ಸಹ ಶುದ್ಧೀಕರಣೆ, ತೊಳೆಯುವುದು ಮತ್ತು ನೂತನ ಸ್ವಭಾವದ ಬಗ್ಗೆ ಪೌಲನು ತಿಳಿಸುವಂತವನಾಗಿದ್ದಾನೆ. ಸ್ವತಃ ಪೌಲನ ಒಂದು ಅನುಭವದಲ್ಲಿ ಆತನು ಸಹ ಮನ ತಿರುಗುವಂತಹ ಸಮಯದಲ್ಲಿ, ಅವನ ಸಾಕ್ಷಿಯನ್ನು ಕೊಡ್ತಕ್ಕಂಥ ಸಮಯದಲ್ಲಿ ಆತನು ಹೇಳ್ತಕ್ಕಂಥನಾಗಿದ್ದಾನೆ. ಅಪೊಸ್ತಲ ಕೃತ್ಯಗಳು 22:6 ವಚನವನ್ನು ನಾವು ನೋಡುವುದಾದರೆ ಅಲ್ಲಿ ತಿಳಿಸ್ತಕ್ಕಂಥನಾಗಿದ್ದಾನೆ, ದೀಕ್ಷಾ ಸ್ನಾನ ತೆಗೆದುಕೊಂಡು ನಿನ್ನ ಪಾಪಗಳಿಗೋಸ್ಕರ ತೊಳೆದುಕೋ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇದು ಕ್ರಮಬದ್ಧವಾಗಿತ್ತು ಪ್ರಿಯ ಕೇಳುಗರೆ, ಇದು ಒಂದು ಪರಿಶುದ್ಧತೆಯನ್ನು ಸೂಚಿಸುವಂತದಾಗಿತ್ತು. ದೇವರ ಆರಾಧನೆಗೆ ಬರುವಂತಹ ಪ್ರತಿಯೊಬ್ಬರೂ ಮೊದಲು ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಬೇಕಾಗಿತ್ತು, ತಮ್ಮನ್ನು ತಾವು ಸ್ನಾನ ಮಾಡಬೇಕಾಗಿತ್ತು, ತಮ್ಮ ಮೈಯಲ್ಲಿರ್ತಕ್ಕಂಥ ಕೊಳೆಯನ್ನು ತೊಳೆದುಕೊಳ್ಳಬೇಕಾಗಿತ್ತು, ಉತ್ತಮವಾದಂಥ ಬಟ್ಟೆಯನ್ನು ಧರಿಸಿಕೊಳ್ಳಬೇಕಾಗಿತ್ತು, ಮತ್ತು ಅವರು ಆರೋಗ್ಯವಾಗಿ ತಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚಾಗಿ ಲಕ್ಷ್ಯವನ್ನು ಕೊಡಬೇಕಾಗಿತ್ತು. ಇದೆಲ್ಲವೂ ಸಹ ಒಂದು ಕ್ರಮಬದ್ಧವಾಗಿತ್ತು. ಅದನ್ನೇ ಈಗಲೂ ಸಹ ದೇವರು ನಮ್ಮಿಂದ ಒಂದು ಆಲಯಕ್ಕೆ ಹೋಗಬೇಕಾದರೆ, ನಮ್ಮನ್ನು ನಾವು ದಹನ ಬಲಿಯಾಗಿ ಸಜೀವ ಕಾಣಿಕೆಯಾಗಿ ಅರ್ಪಿಸಿಕೊಳ್ಳಬೇಕಾದರೆ, ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳಬೇಕು ಹೊರಗು ಹೊಳಗು ಎಂಬುದನ್ನು ಇದು ಸೂಚಿಸ್ತಕ್ಕಂಥದ್ದಾಗಿದೆ. ನಂತರ ನೋಡ್ತಕ್ಕಂಥ ವಿಚಾರವೇನೆಂದರೆ ರಕ್ತ. ರಕ್ತ ಇದು ಪ್ರಧಾನವಾದಂಥ ವಸ್ತುವಾಗಿತ್ತು ಹಿಂದೂ ದೇವದರ್ಶನ ಗುಡಾರದಲ್ಲಿ. ಯಾಜಕಾಂಡ 17:11 ವಚನವನ್ನು ನೋಡಬೇಕಾದರೆ, ರಕ್ತವು ಜೀವಧಾರವಾಗಿರುವುದು, ರಕ್ತವಿಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇದು ಸಂಪೂರ್ಣವಾಗಿ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಸಹಾಯವಾಗಿದೆ. ಆದ್ದರಿಂದ ರಕ್ತವೂ ಸಹ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಮ್ಮನ್ನು ನಾವು ದಹನ ಬಲಿಯಾಗಿ ಸ್ವಪ್ರೇರಣೆಯಿಂದ ದೇವರ ಪ್ರೀತಿಯನ್ನು ಹರಿತುಕೊಂಡವರಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹೇಗೆ ಆ ದಹನ ಬಲಿಯಲ್ಲಿ ರಕ್ತ, ನೀರು, ಬೆಂಕಿ, ಉಪ್ಪನ್ನು ಸಹ ಆಗ್ತಕ್ಕಂಥವರಾಗಿದ್ದರು. ಯೇಸು ಸ್ವಾಮಿ, ನೀವು ಲೋಕಕ್ಕೆ ಉಪ್ಪಾಗಿದ್ದರೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಇವತ್ತು ನಮ್ಮನ್ನು ನಾವು ಸಜೀವ ಕಾಣಿಕೆಯಾಗಿ ಅರ್ಪಿಸಿಕೊಳ್ತಕ್ಕಂಥವನಾಗಿದ್ದೇನೆ, ದಹನ ಬಲಿಯಾಗಿ ಅರ್ಪಿಸಿಕೊಳ್ಳುತ್ತೇನೆ ಎಂಬುದಾಗಿ ನೀವು ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಹೌದು ಸ್ವಾಮಿ, ಆ ದಹನ ಬಲಿ ಅದು ನನ್ನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಹರಿತುಕೊಂಡೆವು. ನಮ್ಮನ್ನು ನಾವು ಈ ಕೊನೆಯ ಕಾಲದಲ್ಲಿ ಸಜೀವ ಕಾಣಿಕೆಯಾಗಿ ನಿನಗೆ ಅರ್ಪಿಸಿಕೊಟ್ಟು ಸ್ವಪ್ರೇರಣೆಯಿಂದ ನಿನ್ನನ್ನು ಹರಿತುಕೊಂಡು ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಈ ಲೋಕಕ್ಕೆ ನಾವು ಉಪ್ಪಾಗಿಯೂ ಬೆಳಕಾಗಿಯೂ ನಮ್ಮನ್ನು ನಾವು ಸಂಪೂರ್ಣವಾಗಿ ನೀರಿನಿಂದ ನಿನ್ನ ರಕ್ತದಿಂದ ತೊಳೆದುಕೊಂಡವರಾಗಿ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಿ ಜೀವಿಸುವಾಗಿ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಬಾಳಿನಲ್ಲಿ ಜೀವಾಂತ್ಯದವರೆಗೂ ಕರ್ತನ ಸ್ಮರಿಸುವೆನು. ಬಾಳೆಂಬ ದೋಣಿ ನಾ ತೇಲುತ್ತಿರಲು ಯೇಸುವೆ ನಾವಿಕನು. ಬಾಳಿನಲ್ಲಿ ಜೀವಾಂತ್ಯದವರೆಗೂ ಕರ್ತನ ಸ್ಮರಿಸುವೆನು. ಸೇರ್ವೇ